हरिः ओम् श्रीगुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं नित्या सिद्धान्तदुध्वान्तविध्वंसविचक्षणः जयतीर्थाकृतनिर्भासतां नौहृदम्बरे अर्थिकल्पितकल्पोऽयं प्रत्यत्यकेसरि व्यासतीर्थगुरुर्भूयात् अस्मदिष्टातसिद्धये तपोविद्याविरक्त्यादि सद्गुणौकाकरानहं वादिराजगुरून् वन्दे हैग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमोत्तिदयालवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिं च मनोरथाः। हरिः ओम् श्रीगुरुभ्यो नमः। नारायण, ನಾವು ಹರಿಕಥಾಮೃತಸಾರದಲ್ಲಿ 12ನೇ ಸಂಧಿ ನಾಡಿ ಪ್ರಕರಣ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಮೊದಲನೇ ಪದ್ಯವನ್ನು ನೋಡಿದ್ದೀವಿ. ವಾಸುದೇವನು ಪ್ರಾಣಮುಖ ತತ್ವೇಶರಿಂದಲೇ ಸೇವೆ ಕೈಕೊಳ್ಳುತ್ತ ಈ ಶರೀರದೊಳಿಪ್ಪ 36,000 ಈ ಸುನಾಡಿಗಳೊಳಗೆ ಶ್ರೀಭೂ ಮೀ ಸಮೇತ ವಿಹಾರಗೈವ ಪರೇಶನಮಲ ಸುಮೂರ್ತಿಗಳ ಚಿಂತಿಸಿದ ಹಿಗ್ಗುತ್ತಿರು. ಆ ಸಂದರ್ಭದಲ್ಲಿ ನಮ್ಮ ಶರೀರದಲ್ಲಿರುವಂತಹ 72,000 ನಾಡಿಗಳು, ಇದು ಜ್ಯೋತಿರ್ಮಯವಾದ, ಅಂದ್ರೆ ಫಿಸಿಕಲ್ ಆಗಿರುವಂತಹದ್ದಲ್ಲ, ಇದು ಜ್ಯೋತಿರ್ಮಯವಾದ ನಮ್ಮ ಶರೀರದಲ್ಲಿರುವಂತಹ ನಾಡಿಗಳು, ಎನರ್ಜಿ ಲೈನ್ಸ್ ಅಂತ ಹೇಳ್ತೀವಿ. ಆ ವಿಧವಾಗಿ 72,000 ನಾಡಿಗಳು ನಮ್ಮ ಶರೀರದಲ್ಲಿದೆ. ಅಂದ್ರೆ ಹ್ಯೂಮನ್ ಬಾಡಿ, ಮಾನವನ ಶರೀರದಲ್ಲಿ 72,000 ನಾಡಿಗಳಿವೆ ಅಂತೇಳಿ. ಆ 72,000 ನಾಡಿಗಳ ಒಳಗೆ ಪರಮಾತ್ಮನ 72,000 ರೂಪಗಳು ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ, ನಮಗೆ ಪ್ರೇರಣೆ ಕೊಡ್ತಾ, ನಮಗೆಲ್ಲ ಮಾಡ್ತಾ ಇದೆ ಅಂತ ಹೇಳಿ. ಈ 72,000 ಸಂಖ್ಯೆ ಹಾಗೆ ನಮಗೆ ಒಂದು ಮುಖ್ಯ, ಇದರ ಪ್ರಾಮುಖ್ಯತೆ ಏನು ಅನ್ನೋದು ನೋಡಿದ್ದೀವಿ ವಿಸ್ತಾರವಾಗಿ. ಜಸ್ಟ್ ಬ್ರೀಫ್ ಆಗಿ ನೋಡಬೇಕಂದ್ರೆ, ನಮಗೆ ಜೀವನದಲ್ಲಿರುವಂತಹ ಅಂದ್ರೆ ಲೈಫ್ ಟೈಮ್, ಲೈಫ್ ಸ್ಪ್ಯಾನ್ 100 ವರ್ಷ ಅಂತ ತಗೊಂಡ್ರೆ, ಅಂದ್ರೆ ಇಟ್ ನಾಟ್ ಇಂಗ್ಲಿಷ್ ಕ್ಯಾಲೆಂಡರ್ ಇಯರ್ಸ್ ಅಲ್ಲ, ನಮಗೆ ಒಂದು ಹಗಲು ಒಂದು ರಾತ್ರಿ ಸೇರಿದ್ರೆ ಒಂದು ದಿನ, ಆ ವಿಧವಾಗಿ 360 ದಿನ ಆದ್ರೆ ಒಂದು ವರ್ಷ. ಈ ವಿಧವಾದ ಈ ವಿಧವಾದ ವರ್ಷ ಮಾನದಲ್ಲಿ ಇನ್ ದಿಸ್ ಸ್ಕೇಲ್ ಒಂದು 100 ವರ್ಷ ಅಂದ್ರೆ 360 times 100, ಸೊ ಇಟ್ ಬಿಕಮ್ಸ್ 36,000, 36,000 ದಿನಗಳಾಗುತ್ತೆ. ಸೊ ಈ 36,000 ದಿನ, ಡೇ ಟೈಮ್ಸ್ ಅಂಡ್ ನೈಟ್ ಟೈಮ್ಸ್, ಸೊ 36,000 ದಿನಗಳು, 36,000 ರಾತ್ರಿಗಳು, ಸೊ ಒಟ್ಟಿಗೆ 72,000 ಹಾಫ್ ಡೇಸ್ ಆಗುತ್ತೆ. ಒಂದು ಹಾಫ್ ಡೇ ಅಂಡ್ ಹಾಫ್ ನೈಟ್, ಹಾಫ್ ದ ಡೇ ಟೈಮ್ ನೈಟ್ ಟೈಮ್ ಅಂತೇಳಿ. ಈ 72,000 ನಮಗೆ ಆಯುರ್ಮಾನದಲ್ಲಿ ಆ 36,000 ದಿನ ಭಾಗಗಳಿಗೆ 36,000 ಪುರುಷಾಭಿಮಾನಿ ದೇವತೆಗಳು, 36,000 ರಾತ್ರಿಗಳಿಗೆ 36,000 ರಾತ್ರಿ ಅಭಿಮಾನಿ ದೇವತೆಗಳು. ಇದೇ ವಿಧವಾಗಿ ಈ 36,000 ನಾಡಿಗಳ ಒಳಗೆ ಅಂತರ್ಗತನಾಗಿರುವಂತಹ ಈ ಪರಮಾತ್ಮ ನಮಗೆ ಇನ್ನೊಂದು ವಿಧವಾಗಿ ಕೂಡ ಈ ಪರಮಾತ್ಮನ ಅನುಸಂಧಾನ ಮಾಡುವುದು ಬೃಹತಿ ಸಹಸ್ರ ಅಂತ ಕೇಳಿದ್ದೀವಿ. ಅಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ರೂಪಕವಾದದ್ದು ಬೃಹತಿ ಸಹಸ್ರ. ಅಂದ್ರೆ ಋಗ್ವೇದದಿಂದ ನಮಗೆ 1,000 ಋಕ್ಕುಗಳನ್ನು, ಅದು ಆ ಋಕ್ಕುಗಳು ಒಟ್ಟಿಗೆ 36,000 ಅಕ್ಷರಗಳಿಂದ ಕೂಡಿದೆ. ಸೊ ಇಟ್ ಈಸ್ ಈಕ್ವಲೆಂಟ್ ಆಫ್, ಅದೆಲ್ಲ ಬೃಹತಿ ಛಂದಸ್ಸಿನಲ್ಲಿ ಇಲ್ಲ, ಆದ್ರೆ ಬೃಹತಿ ಛಂದಸ್ಸು ಅಂದ್ರೆ ಪ್ರೊಸಡಿ, ಬೃಹತಿ ಛಂದಸ್ಸು ಅಂದ್ರೆ ಒಂದು ಪದ್ಯದಲ್ಲಿ 4 ಪಾದಗಳು, ಒಂದೊಂದು ಪಾದದಲ್ಲಿ 9 ಅಕ್ಷರ ತಗೊಂಡ್ರೆ ಒಟ್ಟಿಗೆ 36 ಅಕ್ಷರದಲ್ಲಿ ಇರುವಂತಹ ಛಂದಸ್ಸಿಗೆ ಬೃಹತಿ ಛಂದಸ್ಸು ಅಂತ ಕರೀತಾರೆ. ಈ ಬೃಹತಿ ಛಂದಸ್ಸಿನಲ್ಲಿ ಇರುವಂತಹ 1,000 ಬೃಹತಿ ಛಂದಸ್ಸು ಪದ್ಯಗಳು ಮಂತ್ರಗಳು ಸೇರಿದ್ರೆ 36,000 ಅಕ್ಷರಗಳಾಗುತ್ತೆ. ಸೊ 36,000 ಕಾನ್ಸನೆಂಟ್ಸ್ ಅಂಡ್ 36,000 ಓವಲ್ಸ್, 36,000 ಕಾನ್ಸನೆಂಟ್ಸ್ ಅಂಡ್ 36,000 ಓವಲ್ಸ್. ಈ ವಿಧವಾಗಿ ಈ 36,000 ವ್ಯಂಜನಗಳು ಕಾನ್ಸನೆಂಟ್ಸ್ಗೆ ಅಭಿಮಾನಿ ದೇವತೆಗಳಾಗಿರುವಂತಹ ಸ್ತ್ರೀ ಅಭಿಮಾನಿ ದೇವತೆಗಳು, 36,000 ಸ್ವರಗಳಿಗೆ ವವಲ್ಸ್ಗೆ ಅಭಿಮಾನಿಗಳಾಗಿರುವಂತಹ 36,000 ಪುರುಷ ದೇವತೆಗಳು. ಇದೇ ವಿಧವಾಗಿ ಹೇಗೆ ನಮಗೆ ನಾಡಿಗಳಲ್ಲಿ ದಕ್ಷಿಣ ಭಾಗದ ಅಂದ್ರೆ ರೈಟ್ ಸೈಡ್ ಇರುವಂತಹ 36,000 ನಾಡಿಗಳಿಗೆ 36,000 ಮಂದಿ ಪುರುಷಾಭಿಮಾನಿ ದೇವತೆಗಳು, ಅದೇ ಪುರುಷಾಭಿಮಾನಿ ದೇವತೆಗಳು ಇಲ್ಲಿ ಕೂಡ ಬೃಹತಿ ಛಂದಸ್ಸಿನಲ್ಲಿ 36,000 ಸ್ವರಗಳಿಗೆ ವವಲ್ಸ್ಗೆ ಅಭಿಮಾನಿಗಳಿದ್ದಾರೆ. ಅವರೇ 36,000 ದಿನಗಳು ಆಯುರ್ಮಾನದಲ್ಲಿ, ಮನುಷ್ಯನ ಆಯುರ್ಮಾನದಲ್ಲಿ 36,000 ದಿನಗಳಿಗೆ ಅವರೇ ಅಭಿಮಾನಿಗಳು, ಆ ಪುರುಷ ದೇವತೆಗಳೇ. ಅದೇ ವಿಧವಾಗಿ 36,000 ಎಡಭಾಗದಲ್ಲಿರುವ ನಮ್ಮ ನಾಡಿಗಳಿಗೆ ಅಭಿಮಾನಿಗಳಾಗಿರುವಂತಹ 36,000 ಸ್ತ್ರೀ ದೇವತೆಗಳು, ಅಂದ್ರೆ ಅವರ ಪತ್ನಿಗಳು, ಆ ಪುರುಷ ದೇವತೆಗಳ ಪತ್ನಿಗಳು ಯಾರಿದ್ದಾರೋ ಅವರು 36,000 ಸ್ತ್ರೀ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಅದೇ ಸ್ತ್ರೀ ದೇವತೆಗಳು 36,000 ರಾತ್ರಿಗಳಿಗೆ, ನಮ್ಮ ಆಯುರ್ಮಾನದಲ್ಲಿ ಲೈಫ್ ಸ್ಪ್ಯಾನ್ ಅಲ್ಲಿರುವಂತಹ 36,000 ರಾತ್ರಿಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅವರೇ ಬೃಹತಿ ಛಂದಸ್ಸಿನಲ್ಲಿ 36,000 ಕಾನ್ಸನೆಂಟ್ಸ್ಗೆ, ಅದಕ್ಕೆ ಸುವ್ಯಂಜನಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಸೊ ಈ ವಿಧವಾಗಿ ಅದು ಕರೆಸ್ಪಾಂಡೆನ್ಸ್ ಆಗುತ್ತೆ, ಅದನ್ನು ನೋಡಿದ್ದೀವಿ. ಈಗ ಎರಡನೇ ಪದ್ಯದಲ್ಲಿ ಒಂದೊಂದು ಶರೀರದ ಭಾಗದಲ್ಲಿ ಎಷ್ಟೆಷ್ಟು ನಾಡಿಗಳಿದೆ ಅನ್ನುವ ಸ್ಪ್ಲಿಟ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಎಷ್ಟೆಷ್ಟಿವೆ ಅಂತೇಳಿ ಹೇಳ್ತಾ ಇದ್ದಾರೆ. ಚರಣಗಳುಳಿಹ ನಾಡಿಗಳು 12,000, ಮಧ್ಯ ದೇಹದೊಳಿರುತಿಹವು 14, ಬಾಹುಗಳೊಳಗೆ ಈರೆರಡು, ಶಿರದೊಳಾರು 1,000 ಚಿಂತಿಸಿ ಇರುಳು ಹಗಲಭಿಮಾನಿ ದಿವಿಜರ ನರಿತು ಉಪಾಸನ ಗೈವರಿಲೆಯಳು ಸ್ವರ್ಗವಾಸಿಗಳು ಅಂತೇಳಿ ಇಲ್ಲಿ ನಮಗೆ ಚರಣಗಳು ಅಂದ್ರೆ ಪಾದಗಳು, ಪಾದಗಳಲ್ಲಿರುವಂತಹ ಪಾದಗಳನ್ನು ಆಧಾರ ಮಾಡಿಕೊಂಡಿರುವಂತಹ ನಾಡಿಗಳು 12,000, 12,000. ಸೊ 12,000 ನಾಡಿಗಳು ಪಾದಗಳ ಒಳಗೆ, ಅದು ಏನು, ರೈಟ್ ಒಂದೊಂದು ಹಾಫ್ ದ ಬಾಡಿ, ಬಾಡಿ ತಗೊಂಡ್ರೆ ಒಂದು ಹಾಫ್ ಮಾಡ್ಕೊಳ್ರಿ, ರೈಟ್ ಸೈಡ್ ಹಾಫ್ ತಗೊಂಡ್ರೆ ರೈಟ್ ಸೈಡ್ ರೈಟ್ ಪಾದದ ಒಳಗೆ 12,000 ನಾಡಿಗಳು, ಮಧ್ಯದೇಹ ರೈಟ್ ಹಾಫ್ ಬಾಡಿ ಒಳಗೆ, ಮಧ್ಯ ದೇಹದ ಒಳಗೆ 14,000 ನಾಡಿಗಳಿದೆ, ಬಾಹುಗಳ ಒಳಗೆ ಈರೆರಡು, ಈರೆರಡು ಅಂದ್ರೆ 2×2=4 ಅಂದ್ರೆ ರೈಟ್ ಶೋಲ್ಡರ್ ರೈಟ್ ಹ್ಯಾಂಡ್ ಅದೆಲ್ಲ ಕೂಡ ಸೇರಿ ನಮಗೆ 4,000 ನಾಡಿಗಳು, ಶಿರದೊಳು 6,000. ಸೊ 6,000 ಅಂದ್ರೆ 6,000, 6,000 ನಾಡಿಗಳು ನಮ್ಮ ಶಿರಸ್ಸು ರೈಟ್ ಹಾಫ್ ಆಫ್ ದ ಹೆಡ್ ನಲ್ಲಿ 6,000. ಸೊ ಒಟ್ಟಿಗೆ ಈ ವಿಧವಾಗಿ 12,000, 14,000, 26,000 ಆಗತ್ತೆ, ಮತ್ತು 4,000 ಬಾಹುಗಳು ಅದು 30,000, 6,000 ಶಿರಸ್ಸಿನ ಒಳಗೆ ರೈಟ್ ಹಾಫ್ ಹೆಡ್ ಅದರ ಒಳಗೆ 6, ಒಟ್ಟಿಗೆ 36,000 ಆಗತ್ತೆ. ಸೊ ಸೇಮ್ ವೇ ಲೆಫ್ಟ್ ನಲ್ಲಿ ಕೂಡ 36,000, ಈ ವಿಧವಾಗಿ 72,000 ನಾಡಿಗಳು ಸ್ಪ್ಲಿಟ್. ಸೊ ಎರಡು ಕಾಲುಗಳಲ್ಲಿ ಸೇರಿದರೆ 24,000 ಆಗತ್ತೆ, ಎಂಟೈರ್ ಮಧ್ಯ ದೇಹದ ಒಳಗೆ ತಗೊಂಡ್ರೆ 28 ಆಗತ್ತೆ, ಎರಡು ಬಾಹುಗಳು ಎರಡು ಬೋತ್ ಹ್ಯಾಂಡ್ಸ್ ಅಂಡ್ ಬೋತ್ ಶೋಲ್ಡರ್ಸ್ ತಗೊಂಡ್ರೆ 8,000 ಆಗತ್ತೆ, ಎಂಟೈರ್ ಹೆಡ್ ತಗೊಂಡ್ರೆ 12,000 ನಾಡಿಗಳಾಗತ್ತೆ. ಈ ವಿಧವಾಗಿ ಒಟ್ಟಿಗೆ 72,000 ನಾಡಿಗಳು ಅದನ್ನು ಚಿಂತನೆ ಮಾಡಬೇಕು, ಚಿಂತಿಸಿ ಚಿಂತನೆ ಮಾಡಬೇಕು. ಏನು ಆ ಚಿಂತನೆ ಮಾಡೋದೇನು ಅಂತ ನೋಡೋಣ. ಇರುಳು ಹಗಲು ಅಭಿಮಾನಿಗಳು, ಇರುಳು ಅಂದ್ರೆ ರಾತ್ರಿ, ಹಗಲು ಅಂದ್ರೆ ಡೇ ಟೈಮ್. ಸೊ ರಾತ್ರಿಗೆ ದಿನಕ್ಕೆ ಅಭಿಮಾನಿಗಳಾಗಿರುವಂತಹ ದಿವಿಜರು ದೇವತೆಗಳು ಅಂದ್ರೆ ಪುರುಷ ದೇವತೆಗಳು ಸ್ತ್ರೀ ದೇವತೆ, ಪುರುಷ ದೇವತೆಗಳು ಹಗಲಿಗೆ, ಸ್ತ್ರೀ ದೇವತೆಗಳು ರಾತ್ರಿಗೆ ಅಭಿಮಾನಿಗಳಾಗಿದ್ದಾರೆ. ಅವರನ್ನು ಅರಿತು ತಿಳುಕೊಂಡು ಉಪಾಸನ ಗೈವರು, ಉಪಾಸನ ಯಾರ ಉಪಾಸನೆ ಮಾಡೋದು, ಇಷ್ಟು ನಾಡಿಗಳ ಒಳಗೆ ಎಲ್ಲಾ ಅಭಿಮಾನಿ ದೇವತೆಗಳ ಒಳಗೆ ಎಲ್ಲರ ಒಳಗೂ ಕೂಡ ಅಂತರ್ಗತನಾಗಿದ್ದು ಅವರೆಲ್ಲರನ್ನು ನಿಯಮನ ಮಾಡ್ತಾ ಅವರಿಗೆ ಆಯಾ ಕಾರ್ಯಗಳು ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತಾ ಇರುವಂತಹ ಪರಮಾತ್ಮನ ರೂಪಗಳನ್ನು, ಅಷ್ಟು ಪರಮಾತ್ಮನ ರೂಪಗಳನ್ನು ಅರಿತು ತಿಳ್ಕೊಂಡು ಆ ಪರಮಾತ್ಮನ ರೂಪಗಳನ್ನು ಉಪಾಸನೆ ಕೈವರು, ಉಪಾಸನೆ ಮಾಡುವವರು ಇಳೆಯಲು ಈ ಭೂಮಿ ಒಳಗೆ ಸ್ವರ್ಗವಾಸಿಗಳು ಅಂದ್ರೆ ಸ್ವರ್ಗಕ್ಕೆ ಸ್ವರ್ಗದಲ್ಲಿ ನಿವಾಸ ಮಾಡುವಂತಹ ಆ ದೇವತೆಗಳೇ ಈ ಭೂಮಿಯಲ್ಲಿರುವಂತಹ ಈ ಮನುಷ್ಯರ ಒಳಗೆ ಈ ಹಗಲು ರಾತ್ರಿಗಳ ಒಳಗೆ ಅಭಿಮಾನಿಗಳಾಗಿದ್ದು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅರಿತು ಉಪಾಸನ ಕೈವರು, ಇವರು ಹೇಗೆ ಉಪಾಸನೆ ಮಾಡ್ತಾರೆ ಅಂದ್ರೆ ಅರಿತು ಅಂದ್ರೆ ಪರಮಾತ್ಮನ ಇಷ್ಟು ರೂಪಗಳನ್ನು ತಿಳುಕೊಂಡು ಅಂದ್ರೆ ಅವರವರ ತಾರತಮ್ಯಾನುಸಾರ ಜ್ಞಾನವನ್ನು ಪಡೆದು, ಅರಿಯೋದಂದ್ರೆ ಜ್ಞಾನವನ್ನು ಹೊಂದೋದು. ಸೊ ಜ್ಞಾನ ಬರೇ ಜ್ಞಾನ ಇದ್ರೆ ಸಾಕಾಗಲ್ಲ, ಚಿಂತಿಸಿ ಚಿಂತನೆ ಮಾಡಬೇಕು ಅಂದ್ರೆ ಜ್ಞಾನ ಧ್ಯಾನ, ಚಿಂತನೆ ಮಾಡುವುದು ಧ್ಯಾನ ಅಂದ್ರೆ ಆ ದೇವತೆಗಳು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರ್ತಾರೆ, ಆ ಪರಮಾತ್ಮನ ರೂಪಗಳನ್ನು ಅವರವರ ಶಕ್ತಿಯನುಸಾರ ಅರಿತಿದ್ದಾರೆ ತಿಳ್ಕೊಂಡಿದ್ದಾರೆ. ಸೊ ಈ ವಿಧವಾಗಿ ಮನುಷ್ಯರು ಕೂಡ ಏನು ಮಾಡಬೇಕು, ಅವರವರ ಶಕ್ತಿಯನುಸಾರ ಆ ಪರಮಾತ್ಮನ ಈ ಇಷ್ಟು ರೂಪಗಳನ್ನು ಅವರು ತಿಳುಕೊಂಡು ಆ ಪರಮಾತ್ಮನ ರೂಪಗಳನ್ನು ಕೈಲಾದಷ್ಟು ಅವರವರ ಶಕ್ತಿಯನುಸಾರ ಅವರು ಧ್ಯಾನವನ್ನು ಮಾಡಬೇಕು, ಚಿಂತನೆ ಮಾಡಬೇಕು ಅನ್ನುವುದು ಇಲ್ಲಿ. ಅಂದ್ರೆ ದೇವತೆಗಳು ಇಷ್ಟು ಚಿಂತನೆ ಮಾಡ್ತಾರೆ ಎಂಬ ಒಂದು ತಿಳುವಳಿಕೆನೆ ನಮಗೆ ಸ್ವಲ್ಪ ನಮ್ಮ ಸಾಧನೆ ಆಗುತ್ತೆ. ಆ ವಿಧವಾಗಿ ಅಷ್ಟು ನಮ್ಮನ್ನು ಪ್ರೇರಣೆ ಕೊಡುವಂತಹ ದೇವತೆಗಳು ಅವರಿಗೆ ಪ್ರೇರಣೆ ಕೊಡುವಂತಹ ಪರಮಾತ್ಮನನ್ನು ಹೇಗೆ ಅವರು ಹಗಲು ರಾತ್ರಿ ಕೂಡ ಚಿಂತನೆ ಮಾಡ್ತಾ ಇರ್ತಾರೆ ಅನ್ನೋದು ತಿಳ್ಕೋಬೇಕು. ಅವರು ಹೇಗೆ ಮಾಡ್ತಾರೆ ಅಂದ್ರೆ ಆ ಅಭಿಮಾನಿ ದೇವಿಯರು ಅರಿತವು ಅಂದ್ರೆ ತಿಳ್ಕೊಂಡು ಹೇಗೆ ಮಾಡ್ತಾರೆ ಅಂದ್ರೆ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಆಯಾ ಅಷ್ಟು ದೇವತೆಗಳವರ ಕೂಡ ಅಂತರ್ಗತನಾಗಿ ದೇವತಾ ಅಂತರ್ಗತನಾಗಿರುವಂತಹ ಭಾರತೀರಮ್ಮನ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಆ ವಾಸುದೇವನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಉಪನಿಷತ್ತಿನಲ್ಲಿ ನೋಡಿದಂತೆ ಆ ಭಾರತೀರಮ್ಮನ ಮುಖ್ಯ ಪ್ರಾಣ ದೇವರು ನಿತ್ಯವೂ ಕೂಡ ಎಲ್ಲ ದೇವತೆಗಳ ಒಳಗೂ ಕೂಡ ಅಂತರ್ಗತರಾಗಿದ್ದು ಆ ಪರಮಾತ್ಮನ ಅಲ್ಲಿ ಅಂತ ಅವರ ಒಳಗಿಂದ ಆ ದೇವತೆಗಳೊಳಗೆ ಇರುವಂತಹ ಪರಮಾತ್ಮನನ್ನು ಆ ಭಾರತಿ ರಮಣ ಮುಖ್ಯ ಪ್ರಾಣ ದೇವರು ನಿತ್ಯವೂ ಉಪಾಸನೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಒಂದು ಮಾತನ್ನು ಕೇಳ್ತೇವೆ, ಮಾತರಿಶ್ವ ದಧಾತಿ ಅಂತೇಳಿ. ಅಂದ್ರೆ ಎಲ್ಲರೂ ಮಾಡುವ ಕಾರ್ಯಗಳನ್ನು ಮಾತರಿ ಪ್ರಮಾತರಿ ಪರಮಾತ್ಮನಲ್ಲಿ ಶ್ವಯತೆ ಗತಿರಿ ಯಸ್ಯ ಅಂತೇಳಿ ಎಲ್ಲವನ್ನೂ ಪರಮಾತ್ಮನಿಗೆ ಧಾರೆಗಳು ಅಂದ್ರೆ ಪರಮಾತ್ಮನಿಗೆ ಸಮರ್ಪಣೆ ನಿತ್ಯವೂ ಸಮರ್ಪಣೆ ಮಾಡುವಂತಹ ಒಂದು ಮಹಾ ಸಾಧನೆಯನ್ನು ಮಾಡ್ತಾರೆ. ಗೋಸ್ಕರ ಆ ಭಾರತೀಯ ಮುಖ್ಯ ಪ್ರಾಣ ದೇವರನ್ನು ನಾವು ಅವರ ಅಂತರ್ಗತನಾಗಿರುವಂತಹ ಪರಮಾತ್ಮನನ್ನು ಚಿಂತನೆ ಮಾಡಿದರೆ ಆ ಭಾರತೀಯ ಮುಖ್ಯ ಪ್ರಾಣ ದೇವರು ನಮಗೆ ಪ್ರೇರಣೆಯನ್ನು ಕೊಟ್ಟು ಆ ಪರಮಾತ್ಮನ ರೂಪವನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ನಮಗೆ ಸಾಧನಕ್ಕೆ ಅನುಕೂಲ ಮಾಡ್ತಾರೆ ಅನ್ನುವ ತಿರುವಳಿಕೆಯಿಂದ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಅನ್ನುವ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಚರಣಗಳು ಇಹ ನಾಡಿಗಳು 12,000, ಮಧ್ಯ ದೇಹದ ಒಳು ಇರುತಿಹವು 14,000, 14 ಅಂದ್ರೆ 14,000, ಬಾಹುಗಳ ಒಳಗೆ ಎರಡು 4, ಶಿರದೊಳು 6,000, ಸಾಹಸ್ರ ಅಂತ ಕೆಲವು ಕಡೆ ಪಾಠ ಹಾಕಿದ್ದಾರೆ. ಆದ್ರೆ ಸಾಹಸ್ರ ಅಂತ ಹಾಕಿದ್ರೆ ಛಂದಸ್ಸು ಸರಿ ಹೋಗೋದಿಲ್ಲ, ಅದಕ್ಕೆ ಸಹಸ್ರ ಅಂತ ಹಾಕಬೇಕು, ಸಾಹಸ್ರ ಇದ್ರೆ ಸರಿ ಹೋಗೋದಿಲ್ಲ. ಶಿರದೊಳು 6,000 ಚಿಂತಿಸಿ ಇರುಳು ಹಗಲ ಅಭಿಮಾನಿ ದಿವಿಜರ, ಈ ವಿಧವಾಗಿ ಇರಳು ರಾತ್ರಿ ಹಗಲು ಅಭಿಮಾನಿ ದಿವಿಜರನ್ನು ಅರಿತು ಉಪಾಸನ ಗೈವರು ಇಲೆಯಳು ಸ್ವರ್ಗವಾಸಿಗಳು. ಇಲೆ ಅಂದ್ರೆ ಭೂಮಿ, ಈ ಭೂಮಿಯೊಳಗೆ ಸ್ವರ್ಗವಾಸಿಗಳು ಅಂದ್ರೆ ಈ ಭೂಮಿಯಲ್ಲಿರುವಂತಹ ಸ್ವರ್ಗದಲ್ಲಿ ವಾಸ ಮಾಡುವ ದೇವತೆಗಳು ಈ ಭೂಮಿಯಲ್ಲಿ ಬಂದು ಈ ಭೂಮಿಯಲ್ಲಿ ಕೂಡ ಆ ಪರಮಾತ್ಮನ ಒಂದು ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ ಅನ್ನುವ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುರುಷಗಳ ದೋಷ ವಿರಹಿತ 72,000 ನಾಡಿಗಳೊಳಗಿದ್ದು ದ್ರುಹಿಣ ಮೊದಲಾದ ಅಮರ ಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಮಹಾಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು ಅಂತೇಳಿ. ಇಲ್ಲಿ ನಾವು ಇಲ್ಲಿನ ಬೃಹತಿ ಛಂದಸ್ಸನ್ನು ನಾವು ತಂದಿದ್ದೀವಿ, ಅದಕ್ಕೆ ಏನ್ ಪ್ರಮಾಣ ಅಂತ ಇದಕ್ಕೆ ಹೇಳ್ತಾ ಇದ್ದಾರೆ. ಬೃಹತಿ ನಾಮಕ ವಾಸುದೇವನು ಇಲ್ಲಿ ಬೃಹತಿ ಅಂದರೆ ಈ ಛಂದಸ್ ನಾನು ಹೇಳಿದಂತೆ 36 ಅಕ್ಷರದಲ್ಲಿ ಕೂಡಿದ ಛಂದಸ್ಸಿಗೆ ಬೃಹತಿ ಛಂದಸ್ ಅಂತ ಕರೀತಾರೆ. ಆ ಬೃಹತಿ ಛಂದಸ್ಸು ಒಳಗೆ ಅಂತರ್ಗತನಾಗಿರುವ ಅದರಿಂದ ಪ್ರತಿಪಾದ್ಯನಾದ ಪರಮಾತ್ಮನ ರೂಪಕ್ಕೆ ಬೃಹತಿ ಅಂತ, ಬೃಹತಿ ನಾಮಕ ಪರಮಾತ್ಮ. ಇಲ್ಲಿ ಬೃಹತಿ ಅನ್ನುವ ಛಂದಸ್ಸಿಗೆ ಒಳಗಿರುವ ಪರಮಾತ್ಮನಿಗೆ ಬೃಹತಿ ಅಂತ ಹೆಸರು ಕೊಟ್ಟಾಗ ಪರಮಾತ್ಮನಿಗೆ ಆ ಹೆಸರು ಹೇಗೆ ಅನ್ವಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೃಹ ವೃದ್ಧೌ ಇತಿ ಧಾತು ಪರ್ಯಾಲೋಚನೆಯ ಪೂರ್ಣಮಿತಿ ಜ್ಞೇಯಂ ಅಂತೇಳಿ. ಬೃಹತಿ ಅಂದರೆ, ಬೃಹ ಅಂದ್ರೆ ಬ್ರಹ್ಮ ಅನ್ನುವ ಶಬ್ದ, ಹೇಗೆ ಬೃಂಹಿತಾಯಾಮ್ ಬ್ರಹ್ಮ ಅಂತ ಹೇಳಿದಂತೆ ಬೃಹತಿ ಅಂದ್ರೆ, ಬೃಹ ಅಂದ್ರೆ ವೃದ್ಧ ಅಂದ್ರೆ ದೊಡ್ಡದಾಗಿರುವಂತಹದ್ದು ಪೂರ್ಣವಾಗಿರುವಂತಹದ್ದು ಅಂತ. ಬೃಹ ಅನ್ನುವ ಶಬ್ದಕ್ಕೆ ಬೃಂಹಿತ ಇಲ್ಲ ಬೃಹ ಅನ್ನುವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ, ತುಂಬಾ ಇರುವಂತಹದ್ದು. ಈ ಪ್ರಪಂಚದಲ್ಲಿ ಪರಮಾತ್ಮ ಇಲ್ಲದೆ ಇರುವ ಜಾಗನೇ ಇಲ್ಲ, ಎಲ್ಲ ಕಡೆ ಪರಮಾತ್ಮ ತುಂಬಿದ್ದಾನೆ ಅಂತ ಕೇಳಿದ್ದೀವಿ. ಸೊ ಆ ಪರಮಾತ್ಮನ ಸರ್ವವ್ಯಾಪ್ಯತ್ವವನ್ನು ತಿಳಿಸುವಂತಹ ಶಬ್ದ ಬೃಹ ಶಬ್ದ. ಸೊ ಈ ಬೃಹ ವೃದ್ಧೌ ಅನ್ನುವ, ಸೊ ಬೃಹವ್ ವೃದ್ಧೌ ಇತಿ ಧಾತು ಪರ್ಯಾಲೋಚನೆ, ಈ ಧಾತು ಅರ್ಥದಿಂದ ನಾವು ಪರ್ಯಾಲೋಚನೆ ಮಾಡಿದ್ರೆ, ಅದನ್ನು ನಾವು ಅನಲೈಸ್ ಮಾಡಿದ್ರೆ ಪೂರ್ಣಂ ಇತಿ ಜ್ಞೇಯಂ, ಅದು ಪೂರ್ಣ ಅನ್ನುವ ಶಬ್ದವನ್ನು ತಿಳಿಸುತ್ತೆ. ಸೊ ಅದಕ್ಕೆ ಬೃಹತಿ ಅಂದ್ರೆ ಪೂರ್ಣ ನಾಮಕ ಪರಮ ಅಂದ್ರೆ ಪೂರ್ಣನಾದ, ನಾವು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶೇಷ ಅಂತ ಹೇಳಿದಂತೆ ಪರಮಾತ್ಮನಿಗೆ ಪೂರ್ಣನಾದವನು ಆ ಬೃಹತಿ ನಾಮಕ ಪರಮಾತ್ಮ. ಅವನು ವಾಸುದೇವ ರೂಪದಿಂದ ಅಂದ್ರೆ ವಾಸುದೇವ ನಾಮಕ ಪರಮಾತ್ಮ, ಬೃಹತಿ ನಾಮಕ ಪರಮಾತ್ಮ ಎಲ್ಲಿ ಹೇಗಿರ್ತಾನೆ ಅಂದ್ರೆ, ವಹಿಸಿ ಸ್ತ್ರೀ ಪುರುಷಗಳ ಅಂದ್ರೆ ನಮಗೆ 36,000 ಪುರುಷನಾಡಿಗಳು ಸ್ತ್ರೀನಾಡಿಗಳು ಅಂತ ಹೇಳಿದ್ದೀವಲ್ವಾ, ಈ ಪುರುಷನಾಡಿಗಳಿಗೆ ಪುರುಷಾಭಿಮಾನಿ ದೇವತೆಗಳಿದ್ದಾರೆ, ಸ್ತ್ರೀನಾಡಿಗಳಿಗೆ ಸ್ತ್ರೀ ಅಭಿಮಾನಿ ದೇವತೆಗಳಿದ್ದಾರೆ. ಇವರ ಒಳಗೆ ಪರಮಾತ್ಮ ತಾನು ಕೂಡ ಪುರುಷ ರೂಪಗಳು, ನಮಗೆ ಯಾವಾಗಲೂ ಬಹಳ ದಿನಕ್ಕೆ ಸಂದೇಹ ಪರಮಾತ್ಮ ಅಂದ್ರೆ ಗಂಡುಸು ಅಂತ ಹೇಳಿ, ಪರಮಾತ್ಮ ಗಂಡುಸ ಹೆಂಗುಸ ಅಂತ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಗಂಡುಸ ಹೆಂಗುಸ ಅಂದ್ರೆ ಅವನು ಎರಡಕ್ಕೂ ಅತೀತನಾಗಿರುವವನು, ಅವನು ಬೇಕಾದ್ರೆ ಪುರುಷ ರೂಪ ತಗೊಳ್ತಾನೆ, ಬೇಕಾದ್ರೆ ಮೋಹಿನಿ ರೂಪ ಇತ್ಯಾದಿ, ತಾನು ಸ್ತ್ರೀ ರೂಪ ತಗೊಳ್ತಾನೆ ಪರಮಾತ್ಮ, ಅವನಿಗೆ ಅದೆಲ್ಲಕ್ಕೂ ಮೀರಿ ನಿಂತವನು, ಅವನಿಗೆ ಸ್ತ್ರೀ ಪುರುಷಗಳ ಒಂದು ಒಂದು ಲಿಮಿಟೇಷನ್ ಇಲ್ಲ ಅವನಿಗೆ. ಅದಕ್ಕೆ ಬೇಕಾದಾಗ ಅವನು ಬೇಕಾದ ರೂಪಗಳನ್ನು ತಾನು ಧಾರಣೆ ಮಾಡ್ತಾನೆ. ಈ ವಿಧವಾಗಿ ಪುರುಷ ಅಭಿಮಾನಿ ದೇವತೆಗಳ ಒಳಗೆ ಪುರುಷ ರೂಪಗಳಿಂದ, ಸ್ತ್ರೀ ಅಭಿಮಾನಿ ದೇವತೆಗಳಿಗೆ ಒಳಗೆ ಸ್ತ್ರೀ ರೂಪಗಳಿಂದ ಅಂದ್ರೆ 72,000 ರೂಪಗಳಿಂದ ಪರಮಾತ್ಮ ಪ್ರತಿಯೊಬ್ಬರ ದೇಹದಲ್ಲಿ ಇರ್ತಾನೆ, ಅಂದ್ರೆ ಅನಂತಾನಂತ ರೂಪಗಳಲ್ಲಿ ಇರ್ತಾನೆ. ಮುಖ್ಯವಾಗಿ ಈ ನಾಡಿಗಳ ಒಳಗೆ ಇರುವ ಪರಮಾತ್ಮನ ರೂಪಗಳು 36,000 ಪುರುಷ ರೂಪಗಳು ಪರಮಾತ್ಮನ ರೂಪಗಳು, 36,000 ಪರಮಾತ್ಮನ ಸ್ತ್ರೀ ರೂಪಗಳು ಈ ನಾಡಿಗಳ ಒಳಗೆ ಇರ್ತಾನೆ. ಅದಕ್ಕೆ ಇಲ್ಲಿ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ, ದೋಷ ವಿರಹಿತ, ದೋಷವಿಲ್ಲದವನು. ಅಂದ್ರೆ ಈ ಸ್ತ್ರೀ ಪುರುಷತ್ವ ಅನ್ನುವ ದೋಷ ಅಂದ್ರೆ ಲಿಮಿಟೇಷನ್ ಅವನಿಗಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಒಂದು ಮುಖ್ಯವಾದ ಶಬ್ದ, ಬಹಳ ಸಿಗ್ನಿಫಿಕೆನ್ಸ್ ಇರುವಂತಹ ಶಬ್ದ. ದೋಷ ವಿರಹಿತ, ದೋಷ ವಿದೂರ, ಪರಮಾತ್ಮನಿಗೆ ಸ್ತ್ರೀ ಪುರುಷ ಅನ್ನುವ ಲಿಮಿಟೇಷನ್ ಇಲ್ಲ. ಆ ದೋಷದಿಂದ ದೂರ ಇದ್ದಾನವನು, ಆ ದೋಷ ಇಲ್ಲದವನು. ಅವನು ವಹಿಸಿ ಧಾರಣೆ ಮಾಡಿ ಈ ಸ್ತ್ರೀ ಪುರುಷ ರೂಪಗಳನ್ನು ಧಾರಣೆ ಮಾಡುವುದು ಯಾಕೆ ಅಂದ್ರೆ ಲೀಲಾ ಮಾತ್ರ, ಕೇವಲ ಅವನಿಗೆ ಆಟ ಇದ್ದಂತೆ. ಇಟ್ ಇಸ್ ಲೈಕ್ ಎ ಪ್ಲೇ, ಅವನಿಗೆ ಒಂದು ಆಟ ಇದ್ದಂತೆ. ಈ ವಿಧವಾಗಿ ಆ ರೂಪಗಳನ್ನು ಧಾರಣೆ ಮಾಡಿ ಅವನು 72,000 ನಾಡಿಗಳ ಒಳಗೆ ಇದ್ದು, ಈ 72,000 ನಾಡಿಗಳೊಳಗೆ ಪರಮಾತ್ಮ ಇದ್ದು ಹೇಗಿರ್ತಾನೆ ಅಂದ್ರೆ ದ್ರುಹಿಣ ಮೊದಲಾದ ಅಮರ ಗಣ ಸನ್ಮಹಿತ. ದ್ರುಹಿಣ ಅಂದ್ರೆ ಏನು? ದ್ರುಹಿಣ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮ ವಾಯುಗಳಿಗೆ ದ್ರುಹಿಣ ಅಂತ ಕರೀತಾರೆ. ದ್ರುಹಿಣ ಅಂದ್ರೆ ಯಾರಾದ್ರೆ ಅನೇಕ ಅರ್ಥಗಳಿದೆ. ಒಂದು ಅರ್ಥ ಏನು ದ್ರುಹಿಣ ಅಂದ್ರೆ ದ್ರುಹ್, ಯಾರಾದ್ರೆ ಅವ್ರಿಗೆ ದ್ರೋಹ ಮಾಡಲಿಕ್ಕೆ ಬರ್ತಾರೋ ಅವ್ರಕ್ಕೆ ಅವ್ರಿಗೆ ಮೀರಿ ಣ ಬಲಾರ್ಥಕವಾದದ್ದು ಅಂದ್ರೆ ಅವ್ರಕ್ಕಿಂತಲೂ ಎಷ್ಟೋ ಮೀರಿ ಬಾ ಅವರಿಂದ ಅವರಿಗೆ ಒಳಗಾಗುವುದಿಲ್ಲ. ಅವನು ಮಹಾಶಕ್ತಿಮಂತ ಅಂತೇಳಿ ನಮಗೆ ಆಹನಾಶ್ಮ ಅನ್ನುವ ಒಂದು ಶಬ್ದ ಪ್ರಯೋಗ ಬರುತ್ತೆ ಉಪನಿಷತ್ತುಗಳಲ್ಲಿ. ಅಂದ್ರೆ ಹೇಗಾದ್ರೆ ದುಷ್ಟಶಕ್ತಿಗಳು, ದುಷ್ಟರಾದ ದೈತ್ಯರು ಆ ವಾಯುದೇವರ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಂದ್ರೆ ಅವರೇ ಪುಡಿ ಪುಡಿ ಆಗಿಬಿಡ್ತಾರೆ. ಅದಕ್ಕೆ ಆಹನಾಶ್ಮ ಅಂತ ವಾಯುದೇವರನ್ನು ಕರೀತಾರೆ. ಈ ವಿಧವಾಗಿ ದ್ರುಹಿಣ ಶಬ್ದವಾಚ್ಯರಾದ ಬ್ರಹ್ಮದೇವರು ಮೊದಲಾದಂತಹ ಅಮರಗಣ ದೇವತಾ ಸಮೂಹಕ್ಕೆ ಅವರಿಂದ ಸನ್ಮಹಿತ, ಸನ್ಮಹಿತ ಚೆನ್ನಾಗಿ ಪೂಜಿಸಲ್ಪಡುವವನು ಅಂದ್ರೆ ಅವರಿಂದ ಅರ್ಚಿಸಲ್ಪಡುವವನು, ಅವರಿಂದ ಸೇವಿಸಲ್ಪಡುವವನು ಅಂಥೇಳಿ ದ್ರುಹಿಣ ಮೊದಲಾದ ದೇವತೆಗಳಿಂದ ನಿತ್ಯವೂ ಸೇವಿಸಲ್ಪಡುವಂತಹ ಆ ಪರಮಾತ್ಮ ಸರ್ವ ಪ್ರಾಣಿಗಳ ಸಂತೈಸುವನು. ಮಹಾಮಹಿಮ ಅವನು, ಎಂಥವನು ಮಹಾಮಹಿಮ, ಅತ್ಯಂತ ಮಹಿಮಾನ್ವಿತನಾದ ಆ ಪರಮಾತ್ಮ ಸಮಸ್ತ ಪ್ರಾಣಿಗಳನ್ನು ಜೀವರಾಶಿಗಳನ್ನು ಸಂತೈಸುವನು. ಈ ಸಂತೈಸುವನು ಅನ್ನುವ ಶಬ್ದ ಬಹಳ ನಾವು ಫ್ರೀಕ್ವೆಂಟ್ ಆಗಿ ನೋಡ್ತೀವಿ. ನಾವು ಪರಮಾತ್ಮನನ್ನು ಸಂತೈಸಬೇಕು, ಪರಮಾತ್ಮ ನಮ್ಮನ್ನು ಸಂತೈಸ್ತಾನೆ. ಅಂದ್ರೆ ಏನು ಸಂತೋಷಗೊಳಿಸುವುದು ಅಂದ್ರೆ ಏನು, ಸಂತೈಸುವುದಂದ್ರೆ ಏನು, ಪರಮಾತ್ಮ ನಮ್ಮನ್ನು ಸಂತೈಸುವುದಂದ್ರೆ, ಸಂತೈಸುವುದಂದ್ರೆ ನಮ್ಮನ್ನು ಸಂರಕ್ಷಣೆ ಮಾಡುವುದು. ಪರಮಾತ್ಮ ನಮ್ಮನ್ನು ಸಂತೈಸುವುದಂದ್ರೆ ಅವನು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ನಾವು ಪರಮಾತ್ಮನನ್ನು ಸಂತೈಸುವುದಂದ್ರೆ ಏನು, ನಾವು ಪರಮಾತ್ಮನನ್ನು ಸಂತೈಸುವುದಂದ್ರೆ ಆ ಪರಮಾತ್ಮ ನಾವು ಮಾಡಿದ ಈ ಅಸ್ವತಂತ್ರರಾಗಿ ಮಾಡಿದ ಈ ಕರ್ಮಗಳಿಂದಲೇ ಅವನು ಪ್ರೀತನಾಗಿ ನಮ್ಮನ್ನು ಉದ್ಧಾರ ಮಾಡಲಿ ಅಂಥೇಳಿ ನಾವು ಪರಮಾತ್ಮನನ್ನು ಪ್ರೀತಿಗೊಳಿಸುವುದಂದ್ರೆ ನಾವು ಮಾಡಿದ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದೇ ನಾವು ಸಂತೈಸುವುದು. ಸೊ ಪರಮಾತ್ಮ ನಮ್ಮನ್ನು ಸಂತೈಸುವುದಂದ್ರೆ ಅವನು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ನಾವು ಸಂತೈಸುವುದಂದ್ರೆ ನಾವು ಸಮರ್ಪಣೆ ಮಾಡಬೇಕೆಲ್ಲವನ್ನು ಪರಮಾತ್ಮನಿಗೆ. ಈ ವಿಧವಾಗಿ ಎಲ್ಲ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡ್ತಾ ಇರ್ತಾನೆ ಪರಮಾತ್ಮ. ಯಾವಾಗ ಅಂದ್ರೆ ಸಂತತ ಎಲ್ಲ ಕಾಲದಲ್ಲಿಯೂ. ಯಾಕೆ ಸಂತೈಸ್ತಾನೆ? ಅವನು ಪರಮ ಕರುಣಾಳು, ಪರಮದಯಾಮೂರ್ತಿಯಾದಂತಹ ಪರಮಾತ್ಮ ಬಹಳ ಕರುಣಾಮಯನಾಗಿರುವ ಕಾರಣದಿಂದ ಎಲ್ಲರನ್ನು ಕೂಡ ಸಂರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾದ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ನಾವು. ಮುಂಚಿನ ಪದ್ಯದಲ್ಲಿ ಚಿಂತಿಸಿ ಅಂದ್ರೆ ಯಾಗೆ ಚಿಂತನೆ ಮಾಡಬೇಕು, ಆ ಚಿಂತನೆ ಮಾಡಬೇಕಾದ ವಿಧಾನವನ್ನು ಇಲ್ಲಿ ಹೇಳಿದ್ದಾರೆ. ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುರುಷಗಳ ಸ್ತ್ರೀ ಪುರುಷ ರೂಪಗಳನ್ನು ಧಾರಣೆ ಮಾಡಿ ದೋಷವಿರಹಿತ ದೋಷದೂರನಾದ ಆ ಪರಮಾತ್ಮನು 72,000 ನಾಡಿಗಳ ಒಳಗಿದ್ದು, ನಮ್ಮ ಪ್ರತಿಯೊಬ್ಬರ ಮಾನವನಲ್ಲಿರುವಂತಹ 72,000 ನಾಡಿಗಳ ಒಳಗೆ ಇದ್ದು, ದ್ರುಹಿಣ ಮೊದಲಾದ ಅಮರಗಣ ಸನ್ಮಹಿತ, ಅವನು ಸರ್ವ ಪ್ರಾಣಿಗಳ ಮಹಾಮಹಿಮ ಸಂತೈಸುವನು, ಸಂತತ ಪರಮ ಕರುಣಾಲು. ಮಹಾಮಹಿಮ, ಮಹಾಮಹಿಮ ಅನ್ನೋದು ಶಬ್ದ ಮಹಾಮಹಿಮ ಅಂತಲೇ ಪದ್ಯದಲ್ಲಿರುತ್ತೆ, ಅದರ ಅರ್ಥ ಮಹಾಮಹಿಮ. ನಾವು ಓದುವಾಗ ಸನ್ಮಹಿತ ಸರ್ವ ಪ್ರಾಣಿಗಳ ಮಹಾಮಹಿಮ ಸಂತೈಸುವನು, ಸಂತತ ಪರಮ ಕರುಣಾಳು, ಪರಮ ಕರುಣಾಮೂರ್ತಿಯಾದ ಆ ಪರಮಾತ್ಮ ಸಂತೋಷಗೊಳಿಸುತ್ತಾನೆ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಾವು ಡೇಸ್ ಅಂಡ್ ನೈಟ್ಸ್ ಅನ್ನು ಒಂದು ಹೇಳಿದ್ವಿ, ಅದು ಕೂಡ ಇಲ್ಲಿ ನಾವು ಮೊದಲನೇ ಪದ್ಯದಲ್ಲಿ ನೋಡಿದ ಅದರ ಸಿಗ್ನಿಫಿಕೆನ್ಸ್ ಅದನ್ನೇ ಆ ವಿಷಯವನ್ನೇ ಇಲ್ಲಿ 4ನೇ ಪದ್ಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. 100 ವರ್ಷಕ್ಕೆ ದಿವಸ 36,000 ಇಹವು ನಾಡಿ ಶರೀರದ ಒಳಗೆ ಇನಿತಿಹವು ಎಂದು ಅರಿತು ಒಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿವಾರದಲ್ಲಿ ದಂಪತಿಗಳ ಅರ್ಚನೆ ತಾ ರಚಿಸಿದವ ಸತ್ಯ ಸಂಶಯವಿಲ್ಲವು ಎಂದೆಂದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಒಂದು ಮುಖ್ಯವಾದ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ನಾವು ಹೇಗೆ ಪರಮಾತ್ಮನ ಒಂದು ಇನ್ನೊಂದು ಉಪಾಸನಾ ಕ್ರಮ, ಉಪಾಸನಾ ವಿಧಾನ ಎಂತಹದ್ದು ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. 100 ವರ್ಷ 100 ಇಯರ್ಸ್ ಅದರಲ್ಲಿ ಹೇಗಿರುತ್ತೆ ಅಂದ್ರೆ, ದೀಸ್ 100 ಇಯರ್ಸ್ ಕನ್ಸಿಸ್ಟ್ ಆಫ್ ನಾಟ್ ದಿ ಇಂಗ್ಲಿಷ್ ಕ್ಯಾಲೆಂಡರ್ ಇಯರ್ ಅಲ್ಲ, ವಿಚ್ ಕನ್ಸಿಸ್ಟ್ ಆಫ್ 365 ದಿನ ಇಲ್ಲ ಲೀಪ್ ಇಯರ್ ಇದ್ರೆ 366 ದಿನ ಆದ್ರೆ ಅದನ್ನು ಹೇಳ್ತಾ ಇಲ್ಲ ಇಲ್ಲಿ. ಸೊ 100 ವರ್ಷಕ್ಕೆ ದಿವಸ ಅಂದ್ರೆ ಇಲ್ಲಿ ಇರುವಂತಹ 100 ವರ್ಷದಲ್ಲಿ ದಿವಸಗಳು ದಿನಗಳು 36,000 36,000 ಈ 36,000 ಡೇಸ್ ಇರುತ್ತೆ. ಇಹವು ಇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 36,000 ಇಹವು ನಾಡಿ ಶರೀರದ ಒಳಗೆ ಇನಿತಿಹವು, ಅಷ್ಟೇ ನಾಡಿಗಳು ಕೂಡ 36,000 ನಾಡಿಗಳು ನಮ್ಮ ಶರೀರದ ಒಳಗೆ ಬಲಭಾಗದಲ್ಲಿ ಹೀಗೆ ಇರುತ್ತೆ. ಅದೇ ವಿಧವಾಗಿ 36,000 ರಾತ್ರಿಗಳು ಎಡಭಾಗದಲ್ಲಿ 36,000 ಸ್ತ್ರೀ ನಾಡಿಗಳಿದೆ ಎಂದು ಅರಿತು ಈ ವಿಧವಾಗಿ ನಾವು ತಿಳ್ಕೊಂಡು ಒಂದು ದಿವಸದಲ್ಲಿ ಒಂದು ದಿನದ ಒಳಗೆ ಅಂದ್ರೆ ಎವ್ರಿ ಡೇ ನಾವು ಏನ್ ಮಾಡಬೇಕಂದ್ರೆ ಸೂರಿಗಳ ಸತ್ಕರಿಸಿದವ. ಸೂರಿ ಅಂದ್ರೆ ಜ್ಞಾನಿ, ಭಗವದ್ ಭಕ್ತನಾದ ಜ್ಞಾನಿ. ಸೊ ಭಗವಂತನ ಭಕ್ತನಾದ ಜ್ಞಾನಿಯನ್ನು ಸತ್ಕರಿಸಿದವ, ಸತ್ಕಾರ ಮಾಡುವುದು. ಸತ್ಕಾರ ಮಾಡುವುದಂದ್ರೆ ಬೋಧನಾದಿಗಳಿಂದ ಉಪಚಾರ ಮಾಡಿ ಆ ವಿಧವಾಗಿ ಜ್ಞಾನಿಯಾದವನ್ನು ಸತ್ಕಾರ ಮಾಡಿದರೆ ಏನಾಗತ್ತೆ ಅಂದ್ರೆ ಪ್ರತಿ ವಾರದಲ್ಲಿ ಈ ವಿಧವಾದ ಅನುಸಂಧಾನ ಮಾಡಿದ್ರೆ ಪ್ರತಿ ವಾರದಲ್ಲಿ ಅಂದ್ರೆ ಏನು, ಪ್ರತಿ ವಾರದಲ್ಲಿ ಅಂದ್ರೆ ಪ್ರತಿದಿನ, ಪ್ರತಿ ವಾರ ಆದಿವಾರ ಸೋಮವಾರ ಮಂಗಳವಾರ ಈ ವಿಧವಾಗಿ ಪ್ರತಿ ವಾರ ಅಂದ್ರೆ ಪ್ರತಿ ದಿನದಲ್ಲಿ ಕೂಡ ಈ ವಿಧವಾಗಿ ಪರಮಾತ್ಮನ ಅನುಸಂಧಾನದಿಂದ ಈ ಜ್ಞಾನಿಗಳನ್ನು ಸತ್ಕಾರ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಆ ಜ್ಞಾನಿಗೆ ಪರಮಾತ್ಮನ ಈ ವಿಧವಾದ 72,000 ನಾಡಿಗಳಲ್ಲಿರುವ ಪರಮಾತ್ಮನ ರೂಪಗಳ ಒಂದು ಜ್ಞಾನ ಇದ್ದರೆ ಆವಾಗ ಏನಾಗತ್ತೆ ಅಂದ್ರೆ ಆ ದಂಪತಿಗಳ ಅರ್ಚನೆ ತಾ ರಚಿಸಿದವ. ದಂಪತಿಗಳಂದ್ರೆ ಯಾರು ಈ ದಂಪತಿಗಳು? ದೇವತಾ ದಂಪತಿಗಳಂದ್ರೆ ಈ ವಿಧವಾಗಿ ಜ್ಞಾನಿಯನ್ನು ಸತ್ಕಾರ ಮಾಡಿದರೆ ಆ ಜ್ಞಾನಿ ಒಳಗಿರುವಂತಹ 72,000 ನಾಡಿಗಳ ಒಳಗಿರುವ ಆ ಪರಮಾತ್ಮನ ರೂಪಗಳು, ಆ ಪರಮಾತ್ಮನ ರೂಪಗಳು ಹೇಗಿರುತ್ತೆ? 36,000 ಪುರುಷ ದೇವತೆಗಳು, 36,000 ಸ್ತ್ರೀ ದೇವತೆಗಳು, ಒಟ್ಟಿಗೆ ಏನಾಗುತ್ತೆ? 36,000 ದಂಪತಿಗಳು. ದಂಪತಿಗಳು ಕಪಲ್ಸ್. ಸೊ ಪುರುಷ ದೇವತೆ ಸ್ತ್ರೀ ದೇವತೆ ಒಂದು ದಂಪತಿ ಆಗ್ತಾರೆ. ಈ ವಿಧವಾಗಿ ಆ ಜ್ಞಾನಿಯನ್ನು ನಾವು ಸತ್ಕಾರ ಮಾಡಿದರೆ ಒಂದು ದೇವತಾ ದಂಪತಿಯನ್ನು ಸತ್ಕಾರ ಮಾಡಿದಂತಹ ಒಂದು ಅಂದ್ರೆ 36,000 ದಂಪತಿಗಳನ್ನು ತಾನು ಅರ್ಚನೆ ಮಾಡಿದಂತೆ, ಅವರ ಪೂಜೆ ಮಾಡಿದಂತೆ ಆಗತ್ತೆ ಅನ್ನುವುದನ್ನು ಹೇಳಿ ಇದಕ್ಕೆ ಇದು ಸತ್ಯ, ಇದು ನಿಜವಾದ ಮಾತು, ಸಂಶಯವಿಲ್ಲ ಅಂಥೇಳಿ ಹೇಳ್ತಾರೆ. ಅಂದ್ರೆ ಈಗ ಇದು ಈ ಒಂದು ಥಾಟ್ ಪ್ರಾಸೆಸ್ ಇಟ್ಟಿದ್ದು ಕಾರಣ ಯಾಕೆ ಅಂತ ಹೇಳಿದ್ರೆ ಬಹಳ ದಿನಕ್ಕೆ ಒಂದು ಸಂದೇಹ, ಒಂದು 100 ವರ್ಷ ಇದ್ದರೆ ಈ ಆವಾಗ 36,000 ಒಂದು ಪೂರ್ಣ ಆಶ ಆಗುತ್ತೆ. ಪೂರ್ಣ ಆಶ ಆದ್ರೆ ಅಷ್ಟು ನಾವು ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಪ ಆಯುಷ್ಯರಾಗಿರ್ತಾರೆ ಕೆಲವು ಜನ, 10 ವರ್ಷಕ್ಕೋ 20 ವರ್ಷಕ್ಕೋ 30 ವರ್ಷಕ್ಕೋ ಪ್ರಾಣ ಬಿಟ್ಟು ಬಿಡ್ತಾರೆ. ಅಂತಹ ಅವರು ಅಲ್ಪ ಆಯುಷ್ಯರಾದವರು ಅವರ ಗತಿ ಏನಾಗತ್ತೆ ಅಂತ ಹೇಳಿದ್ರೆ ಆ ಅಲ್ಪಾಯುಷ್ಕರಾದವರು ಕೂಡ ಕೆಲವು ಜನ ಅಂದ್ರೆ ಅವರು ಕೆಲವು ದಿನಗಳಲ್ಲಿ ಈ ವಿಧವಾಗಿ ಜ್ಞಾನಿಗಳನ್ನು ಸತ್ಕಾರ ಮಾಡಿದರೂ ಸಹಿತ ಅವರು ಪೂರ್ಣ ಆಯುಷ್ಯದಲ್ಲಿ ಮಾಡಿದಂತಹ ಸಾಧನದ ಒಂದು ಫಲ ಅವರಿಗೆ ಸಿಗತ್ತೆ ಅಂಥೇಳಿ. ಅಂದ್ರೆ ಇದು ಅವರಿಗೆ ಅಲ್ಪಾಯುಷ್ನಲ್ಲಿ ಕೂಡ ಪೂರ್ಣಾಯುಷ್ನಲ್ಲಿ ಮಾಡಿದಂತಹ ಒಂದು ಪುಣ್ಯದ ಫಲ ಸಿಗುವ ಒಂದು ಅವಕಾಶ ಇಲ್ಲಿ ಇದೆ ಅನ್ನುವ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಆ ಸೂಚನೆಯಿಂದ ಎಲ್ಲರೂ ಕೂಡ ಅವರವರ ಯೋಗ್ಯತಾನುಸಾರ ಜ್ಞಾನಿಗಳನ್ನು ಸತ್ಕಾರ ಮಾಡಿದರೆ ಅವರಿಗೆ ಇಂತಹ ಒಂದು ಒಳ್ಳೆ ಫಲ ಸಿಗತ್ತೆ, ಇದು ಸತ್ಯವಾದ ಮಾತು, ಸಂಶಯವಿಲ್ಲ, ಇದರಲ್ಲಿ ಸಂದೇಹವಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. 100 ವರ್ಷಕ್ಕೆ ದಿವಸ 36,000 ವಿಹವು ನಾಡಿ ಶರೀರದೊಳಗೆ ಇನಿತಿಹವು, ಇನಿತು ಅಂದ್ರೆ ಇಷ್ಟೇ ನಾಡಿಗಳಿದೆ ಅಂತ ಹೇಳಿ, ಇಷ್ಟೇ ಸಂಖ್ಯೆಯಲ್ಲಿದೆ. ಇನಿತಿಹವು ಎಂದರಿತು ಒಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ, ಪ್ರತಿ ವಾರದಲ್ಲಿ ದಂಪತಿಗಳ ಅರ್ಚನೆ ತಾ ರಚಿಸಿದವ, ಸತ್ಯ ಸಂಶಯವಿಲ್ಲವು ಎಂದೆಂದು ಅಂಥೇಳಿ ಇದನ್ನಲ್ಲಿ ಯಾವ ಸಂದೇಹವೂ ಮಾಡಬೇಕಾಗಿಲ್ಲ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಚತುರವಿಂಶತಿ ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮ ಮುಖ ದೇವತೆಗಳನ್ನು ಅನುದಿನ ಪ್ರತಿಪತಿ ನಾಡಿಗಳ ಒಳು ಇರುತು ಇದ್ದು ಚತುರದಶ ಲೋಕದೊಳು ಜೀವ ಪ್ರತತಿಗಳ ಸಂರಕ್ಷಿಸುವ ಶಾಶ್ವತನ ತತ್ತತ್ ಸ್ಥಾನದಲ್ಲಿ ನೋಡುತ್ತಲೇ ಮೋದಿಪರು. ಅಂದ್ರೆ ನಾವು ಮುಂಚೆ ಪರಮಾತ್ಮನ ಒಂದು ಅನುಸಂಧಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನೋಡಿದ್ದೀವಿ. ಆ ಪ್ರತಿಯೊಂದು ಮಾನವನ ದೇಹದ ಒಳಗೆ ಕೂಡ ದೇಹಾಂತರ್ಗತ ದೇವತೆಗಳು, ಅವರಂತರ್ಗತನಾಗಿರುವ ಭಾರತೀರಮಣ, ಅವರಂತರ್ಗತನಾಗಿರುವ ಪರಮಾತ್ಮ, ಅವನ ಜ್ಞಾನವನ್ನು ನಾವು ಇಟ್ಟುಕೊಂಡರೆ ಆ ಜ್ಞಾನವೇ ನಮ್ಮನ್ನು ಆ ಜ್ಞಾನದ ಮೂಲಕವಾಗಿ ಆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂಥೇಳಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಇನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏನಂದ್ರೆ ಚತುರ್ವಿಂಶತಿ ತತ್ವಗಳು ಅಂದ್ರೆ 24 ತತ್ವಗಳು. ಈ 24 ತತ್ವಗಳು ಏನು ಅನ್ನೋದು ನಾವು ಮೊದಲು ಇದನ್ನಲ್ಲಿ ನೋಡಿದ್ದೀವಿ, ಫಸ್ಟ್ ಸಂಧಿ ಮಂಗಳಾಚರಣೆ ಸಂಧಿಯಿಂದ ಹಿಡ್ಕೊಂಡು ಬರ್ತಾ ಇದ್ದೀವಿ. ಈ 24 ತತ್ವಗಳು, ಈ 24 ತತ್ವಗಳು ನಮ್ಮ ಸೃಷ್ಟಿಯಲ್ಲಿರುವಂತಹ ತತ್ವಗಳು. ಅದರ ಒಳಗೆ 24 ತತ್ವಗಳ ಒಳಗೆ ಅದರಗೆ ಪತಿಗಳು, ತತ್ವ ಅಭಿಮಾನಿ ದೇವತೆಗಳು, ತತ್ವ ಪತಿಗಳು ಯಾರಿದ್ದಾರೋ ಆ ತತ್ವ ಪತಿಗಳಾಗಿರುವಂತಹದ್ದು ಅಂದ್ರೆ ಅದರಲ್ಲಿ ಈಗ ಮಹತ್ತತ್ವ ಇದೆ, ಮಹತ್ತತ್ವಕ್ಕೆ ಬ್ರಹ್ಮದೇವರಿದ್ದಾರೆ, ಅಹಂಕಾರ ತತ್ವಕ್ಕೆ ರುದ್ರದೇವರಿದ್ದಾರೆ. ಈ ವಿಧವಾಗಿ ಈ 24 ತತ್ವಗಳ ಒಳ ಕೂಡ ಇರುವಂತಹ ಆ ಅಭಿಮಾನಿ ದೇವತೆಗಳು, ಅದಕ್ಕೆ ಪತಿಗಳಾಗಿರುವ ತತ್ವ ಪತಿಗಳು ಇಲ್ಲ ತತ್ವ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರು ಯಾರು? ಬ್ರಹ್ಮ ಮುಖ ದೇವತೆಗಳು. ಮುಖ ಅಂದ್ರೆ ಎಟ್ಸೆಟ್ರಾ, ಬ್ರಹ್ಮ ಮೊದಲಾದಂತಹ ದೇವತೆಗಳನ್ನು ಅನುದಿನವೂ ನಾವು ಕೂಡ ಪ್ರತಿ ಪ್ರತಿ ನಾಡಿಗಳ ಒಳು ಇರುತ್ತು ಇದ್ದು, ಅಂದ್ರೆ ಈ ಬ್ರಹ್ಮ ಮೊದಲಾದಂತಹ ತತ್ವಾಭಿಮಾನಿ 24 ತತ್ವಗಳ ತತ್ವಾಭಿಮಾನಿ ದೇವತೆಗಳು ಕೂಡ ನಮ್ಮ ಒಂದೊಂದು ನಾಡಿ ಒಳಗೂ ಕೂಡ ಇದ್ದಾರೆ. ಇದ್ದು ಅಂದ್ರೆ ಆ ನಾಡಿ ಒಳಗಿರುವ ದೇವತೆ, ಆ ದೇವತೆಗಳಿಗೆ ಅಂತರ್ಗತರಾಗಿ ಈ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಇದ್ದು ಚತುರದಶ ಲೋಕದೊಳು ಜೀವ ಪ್ರತತಿಗಳ ಸಂರಕ್ಷಿಸುವ, ಇವರ ಒಳಗೆ ಅಂತರ್ಗತನಾಗಿದ್ದು ಪರಮಾತ್ಮ ಏನು ಮಾಡ್ತಾನೆ? ಚತುರದಶ ಲೋಕದಳು, 14 ಲೋಕಗಳು. ಈ 14 ಲೋಕಗಳು ನಾವು ಎಷ್ಟು ಸಾರಿ ನೋಡಿದಂತೆ 7 ಊರ್ಧ್ವಲೋಕಗಳು, 7 ಅಧೋಲೋಕಗಳು, 7 ಅಪ್ಪರ್ ವರ್ಲ್ಡ್, 7 ಲೋಯರ್ ವರ್ಲ್ಡ್ಸ್ ಅಂತ ನಾವು ಕರಿತೀವಿ. ಊರ್ಧ್ವಲೋಕಗಳು ಯಾವುದು ಅಂದ್ರೆ ಭೂಲೋಕ, ಭುವಲ್ಲೋಕ, ಸುವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅನ್ನುವ 7 ಊರ್ಧ್ವಲೋಕಗಳು. ಅದೇ ವಿಧವಾಗಿ 7 ಅಂಡರ್ ವರ್ಲ್ಡ್ಸ್, ಕೆಳಗಿನ ಲೋಕಗಳು ಯಾವುದಂದ್ರೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅನ್ನುವ 7 ಅಧೋಲೋಕಗಳು. ಈ ವಿಧವಾಗಿ 14 ಲೋಕದ ಒಳಗೆ ಕೂಡ ಇರುವಂತಹ ಈ ಜೀವದ ಪ್ರತತಿಗಳ ಜೀವಗಣಗಳನ್ನು ಸಂರಕ್ಷಣೆ ಮಾಡುತ್ತಾ ಶಾಶ್ವತನ ತತ್ತ ಸ್ಥಾನದಲ್ಲಿ ನೋಡುತ್ತಲೇ ಮೋದಿಪರು. ಆಯಾ ಆ ಶಾಶ್ವತ, ಶಾಶ್ವತ ಅನ್ನುವ ಶಬ್ದ ನಾವು ಭಗವದ್ಗೀತೆಯಲ್ಲಿ ನೋಡಿದಂತೆ ಶಾಶ್ವತೋ ಎಂ ಪುರಾಣೋ ಅಂತೇಳಿ, ಪರಮಾತ್ಮನು ಶಾಶ್ವತ, ನಾವು ಶಾಶ್ವತರೇ. ನಾವು ಶಾಶ್ವತರು ಒಂದು ವಿಧದಾಗ, ಪರಮಾತ್ಮ ಶಾಶ್ವತ ಒಂದು ವಿಧವಾಗಿ. ಒಂದು ಶಾಶ್ವತ ಅಂದ್ರೆ ನಿತ್ಯ ಅನ್ನುವ ಒಂದರ್ಥ. ಶಾಶ್ವತ ಅಂದ್ರೆ ಹೇಗೆ ಇದ್ದವರು ಹಾಗೆ ಇರುವುದು. ಪರಮಾತ್ಮ ಸ್ವತಂತ್ರನಾಗಿರುವವನು, ನಿತ್ಯವೂ ಅವನು ಸ್ವತಂತ್ರ, ಯಾವಾಗಲೂ ಸ್ವತಂತ್ರವೇ ಅವನು. ನಾವು ಯಾವಾಗಲೂ ಅಸ್ವತಂತ್ರರೇ, ನಾವು ಹೇಗಿದ್ದೀವೋ ಹಾಗೇ ಇರ್ತೀವಿ. ಅಂದ್ರೆ ಆಲ್ ದ ಟೈಮ್ ವಿ ಆರ್ ನಾನ್ ಡಿಪೆಂಡೆಂಟ್, ಆರ್ ವಿ ಆರ್ ಡಿಪೆಂಡೆಂಟ್ ನಾನ್ ಇಂಡಿಪೆಂಡೆಂಟ್. ಪರಮಾತ್ಮ ಯಾವಾಗಲೂ ಇಂಡಿಪೆಂಡೆಂಟ್ ಅಂಡ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ. ಸೊ ಈ ವಿಧವಾಗಿ ಪರಮಾತ್ಮನು ಶಾಶ್ವತ, ನಾವು ಶಾಶ್ವತರೇ ಅನ್ನುವ ಅರ್ಥ. ಸೊ ಇಲ್ಲಿ ಪರಮಾತ್ಮ ಶಾಶ್ವತನಂದ್ರೆ ಅವನು ಪರಮಾತ್ಮ ಯಾವಾಗಲೂ ಕೂಡ ಅಚ್ಯುತ ಅಂತ ಕರೆಯಲ್ಪಡುವ ಆ ಪರಮಾತ್ಮ ನಿತ್ಯ ಸ್ವತಂತ್ರನಾದವನು. ಅವನು ನಮ್ಮನ್ನೆಲ್ಲ ಕೂಡ ಸಂರಕ್ಷಣೆ ಮಾಡ್ತಾ ಇದ್ದಾನೆ ತತ್ವ ಸ್ಥಾನದಲ್ಲಿ ನೋಡುತ್ತಲೇ. ಈ ವಿಧವಾಗಿ ಪರಮಾತ್ಮ ಎಲ್ಲರನ್ನೂ ಸಂರಕ್ಷಣೆ ಮಾಡುವ ಈ ರೀತಿಯನ್ನು ನೋಡುತ್ತಾ ಮೋದಿಪರು ಸಂತೋಷ ಪಡ್ತಾರೆ. ಯಾರು? ಆಯಾ ದೇವತೆಗಳು ಅವರವರ ಯೋಗ್ಯತಾನುಸಾರ ಈ ಪರಮಾತ್ಮನ ಈ ರೂಪಗಳನ್ನು, ಕ್ರಿಯೆಗಳನ್ನು, ಗುಣಗಳನ್ನು ಇವೆಲ್ಲನ್ನೂ ಕೂಡ ಧ್ಯಾನ ಮಾಡ್ತಾ ಆ ಪರಮಾತ್ಮನನ್ನು ನೋಡ್ತಾ ಸಂತೋಷ ಪಡ್ತಾ ಇರ್ತಾರೆ ಅನ್ನುವ ತತ್ವವನ್ನು ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಕ್ಲಾಸ್ ನಾವು ಇದನ್ನು ಇನ್ನು ಸ್ವಲ್ಪ ವಿಸ್ತಾರವಾಗಿ ನೋಡ್ಬಿಟ್ಟು ನೆಕ್ಸ್ಟ್ ಪದ್ಯದಲ್ಲಿ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸ್ಸಿಯಿಂದಿರುವ ಬುದ್ಧಿಯಾತ್ಮನವ ಅನುಸು ಸ್ವಭಾವಾತ್ ಕರೋಮಿ ಇದ್ದೇ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ನಾಳೆ ಭಗವದ್ಗೀತೆ ಕ್ಲಾಸ್ ಇರುತ್ತೆ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.